ஹரிஹி ஓம் ஸ்ரீ குருப்பியோ நம. அப்ரமம் பங்கரஹிதம் அதிரம் விமலம் சதா ஆனந்த தீர்மத்னம் பதேதாப்ஸ்யாபகம் நித்யா சித்தாந்த துத்தாந்த வித்வம்ஸ விலக்ஷண அதேதீர்த்தாகதனே பாஸ்தாம் நகோதம்பரே அத்திகிருத்த கல்பயம் பத்யத்திக கேசரி வியாசதீர்த்த குருபூயாத் அஸ்விஷ்டாதிஸ்தே தபோ வித்யா விரக்தியாதி சுக்னோகாரானம் வாதிராஜ குருநுந்தே கீவராசியா பூஜ்ய ராகவேந்திராய அச்சித்தர்மதாய பரதாம் கல்பவுருஷாய அனதாம் காமதேனவே திருவாயுத்தாந்தவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ சிந்தையாளவே அஜானதீனேதம் புத்திசம்பதாயகம் விஜயான விமலம் சாந்தம் விஜயாட்சிய குரும் பஜே ஆபாதமணிபரியந்தம் குருநாமாபிஸ்மரே தின விக்னா பிரஷ்யந்தி மனோரசாஹ ஹரி ஓம் ஸ்ரீ குருப்பியோ நம. நாவு விஜயதாஸ மாடிந்த சுலாதிகளன்ன நோட்தா பந்திதீவி. ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಈ ಧ್ಯಾನದ ಸುಲಾದಿಗಳು, ಉಪಾಸನಾ ಸುಲಾದಿಗಳು, ಧ್ಯಾನದ ಸುಲಾದಿಗಳು ಎರಡೂ ಒಂದೇ ಕ್ಯಾಟಗರಿಯೇ ಬರುತ್ತೆ. ಧ್ಯಾನ ಇಲ್ಲದೆ ಉಪಾಸನವಿಲ್ಲ, ಉಪಾಸನ ಇಲ್ಲದೆ ಧ್ಯಾನ ಇಲ್ಲ. ಸೊ ಆದ್ದರಿಂದ ಧ್ಯಾನದ ಸುಲಾದಿಗಳಂದ್ರು ಉಪಾಸನಾ ಸುಲಾದಿಗಳಂದ್ರೂ ಒಂದು ವಿಧವಾಗಿ ಒಂದೇ ಅರ್ಥ. ಇಲ್ಲಿ ಮಂದ ಮತಿ ಮನಸ್ಸು ಮಂಗನಂತೆಯಾಗಿ ಸಂದೇಹ ಬಿಡದಲೇ ಸಂಶಯದಲ್ಲಿ ಅನ್ನೋದು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ತ್ರಿವಿಡತಾರದಲ್ಲಿರುವಂತಹದ್ದು ಆಕಾರವಾಗಿ ಅಚ್ಚನ ಗುಂಬದೆಯು ಸಾಕಾರವಾಗಿ ಸಂಪತ್ತು ಪಾಲಿಸುತ್ತ ರವಿಯಾಕಾರದಂತೆ ರಂಜಿಸುತ್ತ ಮನೆಯೊಳಗಿರೆ ಪ್ರಾಕಾರ ಶಿರಗಳಿಗೆ ಕೈಯ ಮುಗಿದು ವರವಾ ಕರುಣಿಸು ಎಂದು ಮಂಡೆ ಒರಳಿ ಪೂಜಿಸುವ ವಿಕಾರ ಮನುಜಗೆ ಸಂಪ್ರೀತಿಯಾಗುವುದೆ ಪ್ರಾಕಾರ ಕಲ್ಲುಗಳು ವರಕೊಡ ಬಲ್ಲವೆ ಏಕಪಾದ ನಾಮ ವಿಜಯ ವಿಠಲ ನಿನ್ನ ವಾಕರಿಸಿ ಅನ್ಯರನ್ನು ಹಂಬಲಿಸುವೆನು ಅಂಥೇಳಿ ಇಲ್ಲಿ ಹೇಳಿದಾಗ, ಅಲ್ಲಿ ಪಂಚಭೇದಗಳ ವಿಚಾರವನ್ನು ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾವು ಜೀರ್ಣಿಸ್ಕೋಬೇಕು, ಇಂಟರ್ನಲೈಸ್ ಮಾಡ್ಕೋಬೇಕನ್ನುವಂತೆ. ಜೀವ ಜೀವ ಭೇದ, ಜೀವ ಜಡ ಭೇದ ಇದೆಲ್ಲ ನೋಡುವಾಗ ಜಡ ಪರಮಾತ್ಮ ಭೇದವನ್ನು ನಾವು ಯಾವಾಗಲೂ ಗುರುತಿಟ್ಕೋಬೇಕು. ಆದ್ದರಿಂದ ವಿಗ್ರಹಗಳು, ಕಲ್ಲುಗಳು, ಪ್ರಾಕಾರಗಳಲ್ಲಿ ಭಗವಂತನ ಅಧಿಷ್ಠಾನ ಸ್ಥಾನಗಳಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡುವಾಗ ಆ ಅಧಿಷ್ಠಾನಕ್ಕೂ ಭಗವಂತನಿಗೂ ಇರುವ ಭೇದವನ್ನು ಅರಿಯಬೇಕು. ಅಫ್ಕೋರ್ಸ್ ಆ ಅಧಿಷ್ಠಾನದಲ್ಲಿಯೇ ಭಗವಂತ ಇರ್ತಾನೆ, ಆದರೆ ಅದು ಅಧಿಷ್ಠಾನದಲ್ಲಿ ಇರ್ತಾನೆ, ಅಧಿಷ್ಠಾನವೇ ಭಗವಂತನಲ್ಲ. ಅದೇ ವಿಧವಾಗಿ ಈ ಕಲ್ಲುಗಳವೆಲ್ಲ ಕೂಡ ಅವು ಪೂರ್ತಿ ಯೂಸ್ಲೆಸ್ ಅಂತಲ್ಲ, ಅವು ಅಧಿಷ್ಠಾನವಾಗಿರುವುದರಿಂದ ಅದಕ್ಕೆ ಬೆಲೆ ಇದೆ ತುಂಬಾ. ಭಗವಂತ ಅದರಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಅದೇ ಚಿಂತನೆ ಮಾಡುವಾಗ ಅವೇ ಭಗವಂತ ಅಂತ ಚಿಂತನೆ ಮಾಡಬೇಡಿ ಅಂತ ಮತ್ತು 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 ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಬಿಂಬರೂಪ ಪರಮಾತ್ಮ ಅವನ ಚಿಂತನೆ ಮಾಡುವಾಗ, ಧ್ಯಾನ ಮಾಡುವಾಗ ನಾವು ಯಾವುದೋ ಒಂದು ವಿಗ್ರಹ ನಮ್ಮ ಮನಸ್ಸಿಗೆ ಬರುತ್ತೆ, ವೆಂಕಟರಮಣ ದೇವರ ವಿಗ್ರಹವೋ ಯಾವುದೋ ಒಂದು. ಆ ವೆಂಕಟರಮಣ ದೇವರ ಧ್ಯಾನ ಮಾಡುವಾಗ ಆ ವಿಗ್ರಹವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ ತಪ್ಪಿಲ್ಲ, ಆದ್ರೆ ಆ ವಿಗ್ರಹವೇ ವೆಂಕಟರಮಣ ಅಲ್ಲ, ಆ ವಿಗ್ರಹದ ಒಳಗೆ ಇರ್ತಾನೆ ಅವನು, ಸಾಕಾರವಾಗಿ ಇರ್ತಾನೆ ಅವನ ಆಕಾರ, ಒಂದು ಅಪ್ರಾಕೃತವಾದ ಆಕಾರ, ಅದನ್ನು ನಾವು ಊಹಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಧ್ಯಾನಕ್ಕಾಗಿ ಅದು ಒಂದು ಸಾಕಾರವಾಗಿ ಅದನ್ನು ನೋಡ್ತೀವಿ. ಸಾಕಾರವಾಗಿ ನೋಡಿದಾಗ ಅವನಿಗೆ ಆ ಅಧಿಷ್ಠಾನಕ್ಕೆ ಇರುವ ಭೇದವನ್ನು ಅರಿತು ತಿಳಿದವರಾಗಿ ಅದರ ಒಳಗೆ ಆ ಅಧಿಷ್ಠಾನದ ಒಳಗಿರುವ ಭಗವಂತನನ್ನು ಪ್ರೀತಿಯಾಗಲಿ ಅಂತ ನಾವು ತಿಳಿಯಬೇಕು. ಯಾಕಂದ್ರೆ ಪ್ರಾಕಾರಗಳು, ಕಳ್ಳುಗಳು ಅವು ನಿಜವಾಗಿ ಆ ಜಡವು ನಮಗೆ ವರಗಳನ್ನು ಕೊಡುವುದಿಲ್ಲ. ಆ ಜಡಗಳ ಒಳಗಿರುವ ಏಕಪಾದ ಅಂದ್ರೆ ಭಗವಂತ ಏಕರೂಪನು, ಎಲ್ಲ ಬಿಂಬರೂಪಗಳಲ್ಲಿ ಇರುವವನು, ಬಿಂಬರೂಪನಾಗಿ ಎಲ್ಲರ ಒಳಗೆ ಇರುವವನು, ಎಲ್ಲ ಚೇತನರ ಒಳಗೆ ಬಿಂಬರೂಪನಾಗಿರುವವನು. ನಮ್ಮ ಬಿಂಬರೂಪಕ್ಕೂ ಆ ವಿಗ್ರಹ ಒಳಗೆ ಇರುವ ಅಂತರ್ಯಾಮಿ ಅಂತರ್ಗತನಾಗಿರುವ ಭಗವಂತನ ರೂಪಕ್ಕೂ ನಾವು ಅಭೇದ ಚಿಂತನೆಯನ್ನು ಮಾಡಿ ನನ್ನ ಒಳಗಿರುವ ಬಿಂಬಮೂರ್ತಿಯೇ ಆ ಕಲ್ಲಿನ ಒಳಗೆ ನೆಲೆಸಿದ್ದಾನೆ, ಆ ಕಲ್ಲು ನನ್ನ ಒಳಗಿಲ್ಲ. ಕಲ್ಲು ಜಡ ಪರಮಾತ್ಮ ಭೇದ ನೋಡುವುದು ಸುಲಭವಾಗ ಅಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಒಳಗೆ ಬಿಂಬರೂಪನಾದ ಪರಮಾತ್ಮ ಇದ್ದಾನೆ, ಅವನು ಕಲ್ಲಲ್ಲ. ನಮ್ಮ ಒಳಗೆ ಯಾವ ಕಲ್ಲು ಇಲ್ಲ, ನೋಡಿದ್ರೆ ನಮ್ ಡೈಸೆಕ್ಟ್ ಮಾಡಿದ್ರೆ ಯಾವ ಕಲ್ಲು ಇರೋದಿಲ್ಲ ಅಲ್ಲಿ. ಜ್ಯೋತಿ ಸ್ವರೂಪ ಅವನು, ಜ್ಞಾನ ಸ್ವರೂಪನಾಗಿ ನಮ್ಮ ಒಳಗೆ ಆನಂದ ರೂಪನಾಗಿ ಅವನು ನೆಲೆಸಿರ್ತಾನೆ. ಆದ್ದರಿಂದ ಆ ಅಭೇದ ಚಿಂತನೆ ನಮ್ಮ ಒಳಗಿರುವ ಬಿಂಬರೂಪ ಪರಮಾತ್ಮನಿಗೂ ಆ ಕಲ್ಲಿನ ಒಳಗಿರುವ ಭಗವದ್ ರೂಪಕ್ಕೂ ಅಭೇದ ಚಿಂತನೆ ಮಾಡಬೇಕು. ಆದರೆ ಆ ಕಲ್ಲಿಗೂ ಭಗವಂತನಿಗೂ ಅಭೇದ ಚಿಂತನೆ ಮಾಡಬಾರದು, ಅಲ್ಲಿ ಆ ಭೇದವನ್ನು ನಾವು ತಿಳಿಯಬೇಕು. ಆದ್ದರಿಂದ ನಿನ್ನ ವಾಕರಿಸಿ ಅಂದ್ರೆ ಬೇಡ ಅಂತ ಹೇಳಿ ಅನ್ಯರನ್ನು ಹಂಬಲಿಸುವೆನು. ಅನ್ಯ ದೇವತೆಗಳೇ ಉಪಾಸನೆ ಮಾಡುವುದು ಹೇಗೆ ಸರಿಯಲ್ಲವೋ, ಅದೇ ವಿಧವಾಗಿ ಆ ಕಲ್ಲುಗಳ ಉಪಾಸನೆ, ಕಲ್ಲನ್ನೇ ಉಪಾಸನೆ ಮಾಡುವುದು ಸರಿಯಲ್ಲ. ಆ ಕಲ್ಲಿಗೆ ನಾವು ಅಭಿಷೇಕ ಎಲ್ಲ ಮಾಡ್ತೀವಿ, ಮತ್ತೆ ಮತ್ತೆ ಏನ್ ಮಾಡಬೇಕು? ಭಗವಂತನಿಗೆ ಮಾಡಬೇಕು ಅಭಿಷೇಕ. ಕಲ್ಲಿಗೆ ಮಾಡದೆ ಮಾಡ್ಬೇಕಂದ್ರೆ ಆಗೋದಿಲ್ಲ. ಕಲ್ಲಿಗೆ ಅಭಿಷೇಕ ಮಾಡಿದಾಗಲೂ ಅದರ ಒಳಗಿರುವ ಭಗವಂತನ ಚಿಂತನೆ ಮನಸ್ಸಿಗೆ ಬರ್ತಾ ಇರಬೇಕು. ಅದು ಮುಖ್ಯವಾಗಿ ನಾವು ತಿಳಿಯಬೇಕಾಗಿದ್ದ ವಿಷಯ. ಅದಾದ ಮೇಲೆ ನೆಕ್ಸ್ಟ್ ಬಿಂಬಮೂರ್ತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲಾದು ಎಲ್ಲರಿಗೆ. ನಮ್ಮ ಬಿಂಬ ರೂಪೇ ಪರಮಾತ್ಮನ ಅಪರೋಕ್ಷವಾಗಬೇಕು. ಇದು ಹೇಗಾಗತ್ತೆ ಅಂದ್ರೆ ಧ್ಯಾನದ ಮೂಲಕವಾಗಿ, ಧ್ಯಾನ ಒಂದೇ ಗತಿ. ಉಪಾಸನ ನಾವು ಮಾಡುವ ಪಾಠ ಪ್ರವಚನ ಕೇಳುವುದು, ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಮಾಡೋದು ಯಾಕೆ ಅಂದ್ರೆ ಧ್ಯಾನ. ಆ ನಿಧಿಧ್ಯಾಸನ ಅಂತ ಯಾವ್ದು ಕರಿತೀವೋ ಧ್ಯಾನದ ಒಂದು ಪರಾಕಾಷ್ಠೆ ನಿಧಿಧ್ಯಾಸನ. ಶ್ರವಣ ಮನನಗಳ ಮೂಲಕವಾಗಿ ಧ್ಯಾನದ ಸ್ಥಿತಿಗೆ ಹೋಗಿ ಆ ಧ್ಯಾನದ ಪರಾಕಾಷ್ಠೆಗೆ ಸೇರಿಕೊಳ್ಳುವುದೇ ನಿಧಿಧ್ಯಾಸನ ಆಗತ್ತೆ. ಅಂತಹ ಧ್ಯಾನದ ಮೂಲಕವಾಗಿ ಬಿಂಬ ಪರೋಕ್ಷವಾಗುತ್ತೆ. ಧ್ಯಾನ ಮಾಡ್ತಾ 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 ಇರುವಾಗ ಯಾವಾಗಲೂ ನಮ್ಮನ್ನು ಭಗವಂತ ಅನುಗ್ರಹ ಮಾಡಿದಾಗ ಅವನು ಒಂದು ಲೈಟ್ನಿಂಗ್ ತರಹ ನಮಗೆ ಹೊಳಿತಾನೆ. ಅವನ ರೂಪ ಕಾಣ್ತೀವಿ, ಆ ಜ್ಯೋತಿ ಸ್ವರೂಪನಾದ ಭಗವಂತನನ್ನು ನಾವು ಕಾಣ್ತೀವಿ. ಅದೇ ಬಿಂಬ ಅಪರೋಕ್ಷ ಅಂತೀವಿ. ಆ ಬಿಂಬ ಅಪರೋಕ್ಷವಾದಾಗ ಆವಾಗ ಮಾಡುವ ಸಾಧನೆಯೇ ಬೇರೆ ರೀತಿಯಲ್ಲಿರುತ್ತೆ. ಅಂತಹ ಸಾಧನೆಯನ್ನು ನಾವು ಮಾಡಬೇಕಂತೆ. ಬಿಂಬಮೂರ್ತಿಯ ಅಪರೋಕ್ಷವಾಗದೆ ಗತಿ ಎಂಬುದು ಸಲ್ಲದು. ಗತಿ ಅನ್ನೋದು ಬರೋದೇ ಬರೋದಿಲ್ಲ ಎಲ್ಲರಿಗೆ, ಅಂದ್ರೆ ಎಕ್ಸೆಪ್ಷನ್ ಇಲ್ಲ. ಎಂತಹ ಬ್ರಹ್ಮಾದಿ ಉತ್ತಮ ದೇವತೆಗಳಾಗಲಿ ಇಲ್ಲ ತೃಣಜೀವಿಗಳಾಗಲಿ ಎಲ್ಲರಿಗೂ ಕೂಡ ಬಿಂಬ ಅಪರೋಕ್ಷ. ಆದ್ರೆ ಆ ಬಿಂಬ ಅಪರೋಕ್ಷ ತಾರತಮ್ಯ, ಅಪರೋಕ್ಷ ತಾರತಮ್ಯ ಅನ್ನೋದು ಇದ್ದೇ ಇದೆ. ಆದರೆ ಅಪರೋಕ್ಷ ಅನ್ನೋದು ಮಾತ್ರ ಅವಶ್ಯ ಬೇಕೇ ಬೇಕು. ಆದ್ದರಿಂದ ಅಪರೋಕ್ಷವಾಗದೆ ಗತಿ ಅನ್ನೋದು, ಅಂದರೆ ಗತಿ ಅಂದರೆ ಮೋಕ್ಷ ಗತಿ, ಮೋಕ್ಷ ಸಾಧನೆ ಅನ್ನೋದು ಯಾರಿಗೂ ಸಲ್ಲದು ಅಂದರೆ ಆಗೋದಿಲ್ಲ ಅಂತ ಹೇಳಿ ತಿಳ್ಕೋಬೇಕು. ಬಿಂಬನೆಂಬ ಪ್ರಾಜ್ಞಾನನುಭವ ತಿಳಿದು ನಂಬುವಂತೆ ಮಾಡು ವಿಜಯ ವಿಠಲರೇ. ಆ ಕಾರಣದಿಂದ ನಾವು ಭಗವಂತನನ್ನು ಏನು ಪ್ರಾರ್ಥನೆ ಮಾಡಬೇಕು? ಬಿಂಬ ಅನ್ನುವ ಪ್ರಾಜ್ಞನ ಅನುಭವ. ಪ್ರಾಜ್ಞ ಅಂತ ಹೇಳಿದ್ರೆ ವಿಶ್ವ ತೇಜಸ ಪ್ರಾಜ್ಞ ತುರಿಯ ಅಂತ ಹೇಳಿ. ಸೊ ಈ ಪ್ರಾಜ್ಞ ನಾಮಕ ಪರಮಾತ್ಮ ಅವನು ಧ್ಯಾನದಲ್ಲಿ ನಾವು ಆ ಪ್ರಾಜ್ಞನ ಚಿಂತನೆಯನ್ನು ಮಾಡ್ತೀವಿ. ಪ್ರಾಜ್ಞನ ಧ್ಯಾನಕ್ಕೆ ಮೂಲಭೂತವಾದ ರೂಪ ಬಿಂಬ ಎನ್ನುವ ಪ್ರಾಜ್ಞ. ಆ ಬಿಂಬ ರೂಪಿ ಪರಮಾತ್ಮನೇ ಪ್ರಾಜ್ಞ ರೂಪಿ ಪರಮಾತ್ಮ ಅಂತ ಹೇಳಿ ತಿಳಿದವರಾಗಿ, ಆ ಅನುಭವವನ್ನು ಪಡೆದವರಾಗಿ ನಾವು ಇರುವಂತ ಅಂತಹ ನಂಬಿಕೆ ನಂಬುವಂತೆ ಮಾಡು. ಯಾಕಂದ್ರೆ ನಮ್ಮ ಒಳಗೆ ಬಿಂಬರೂಪನಾದ ಪರಮಾತ್ಮ ಇದ್ದಾನೆ ಅನ್ನುವುದು, ಅದು ನಮಗೆ ನಂಬಿಕೆ ಇದ್ದರೆ ನಾವು ಸಾಧನೆ ಮಾಡ್ಲಿಕ್ಕಾಗುತ್ತೆ. ನಂಬಿಕೆ ಇಲ್ಲ ಅಂದ್ರೆ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಆ ವಿಶ್ವಾಸ ನಂಬಿಕೆ ಮೂಲಭೂತವಾದ ಅಂಶ ಆಗಿದೆ. ಆದ್ದರಿಂದ ಆ ವಿಶ್ವಾಸವನ್ನು, ಆ ನಂಬಿಕೆಯನ್ನು ನನಗೆ ಅನುಗ್ರಹ ಮಾಡುವಂತೆ ಹೇಳಿ ವಿಜಯ ವಿಠಲ ರೇಯ ಅಂತ ಹೇಳಿ ಭಗವಂತನನ್ನು ಸಂಬೋಧನೆ ಮಾಡ್ತಾ, ರೇಯ ಅಂದ್ರೆ ರಾಜ, ವಿಜಯ ವಿಠಲ ರೇಯ. ರಾಜ ಅಂದ್ರೆ ಏನು? ಎಲ್ಲ ದೇವತೆಗಳ ಒಳಗೆ ಶ್ರೇಷ್ಠ ಸರ್ವೋತ್ತಮನಾದಂತಹ ವಿಜಯ ವಿಠಲ ನಾಮಕ ಪರಮಾತ್ಮನೇ ನೀನೇ ಬಿಂಬರೂಪಿ, ನೀನೇ ಪ್ರಾಜ್ಞ ರೂಪಿ, ನೀನು ನನ್ನ ಒಳಗೆ ನೆಲೆಸಿದ್ದಿ, ನೀನು ಧ್ಯಾನ ಗೋಚರನಾಗಿದ್ದಿ. ನನಗೆ ಧ್ಯಾನದಿಂದಲೇ ಅಪರೋಕ್ಷ ಸಿದ್ಧಿ ಆಗತ್ತೆ, ಅಪರೋಕ್ಷ ಸಿದ್ಧಿಯಿಂದಲೇ ಮೋಕ್ಷ ಆಗತ್ತೆ. ಆದ್ದರಿಂದ ನೀನು ನನ್ನ ಒಳಗೆ ನೆಲೆಸಿದ್ದಿ, ಧ್ಯಾನದ ಮೂಲಕವಾಗಿ ಗೋಚರನಾಗುತ್ತಿ ಅನ್ನುವ ವಿಶ್ವಾಸವನ್ನು, ನಂಬಿಕೆಯನ್ನು ನನಗೆ ಕೊಡು, ದೃಢ ಮಾಡು ಅಂತೇಳಿ ಭಗವಂತನನ್ನು ಮತ್ತೆ 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 ಪ್ರಾರ್ಥನೆ ಮಾಡಬೇಕು ಅನ್ನುವುದು ಈ ಸುಲಾದಿಗಳ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಒಂದು ನಮಗೆ ಜ್ಞಾನದ ಸ್ಥಿರತೆ, ಎರಡನೇದು ಭಗವಂತನ ಪ್ರಾರ್ಥನೆ. ಈ ಎರಡು ಒಟ್ಟಿಗೆ ಹೋಗುವಂತಹದ್ದು ಈ ಸುಲಾದಿಗಳ ಮೂಲಭೂತವಾದ ಅಂಶಗಳು. ಆದ್ದರಿಂದ ಇಲ್ಲಿ ಭಗವಂತನ ಪ್ರಾರ್ಥನೆ, ಅದಕ್ಕೆ ಬೇಕಾದ ಮೂಲಭೂತವಾದ ಜ್ಞಾನ ಇದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದು ಅಟ್ಟತಾಳದಲ್ಲಿ ಇರುವಂತಹದ್ದು. ಅದಾದ ಮೇಲೆ ಆದಿತಾಳದಲ್ಲಿ ಬಂದಾಗ ಅಲ್ಲಿ ನಿತ್ಯ ನೈಮಿತ್ಯಗಳು ಅವಾವ ಕರ್ಮಗಳು ಕೃತಾರ್ಥನಾಗಿ ಸಂಚರಿಸಿದರೂ ನಿತ್ಯ ತನ್ನೊಳಗಿದ್ದ ಬಿಂಬಗೆ ಆವಾಹನಿಸಿ ಶ್ರುತ್ಯನು ನಾನು ಎಂದು ಪೂಜಿಸದಲೇ ನಿತ್ಯ ಪದವಿ ಇಲ್ಲ. ಶ್ರುತ್ಯರ್ಥದಲ್ಲಿ ಪೇಳೆ ಅಂತ್ಯದಲ್ಲಿ ಕೇಳಿ ಮೊರೆ ಬಿದ್ದೆನೋ ಸತ್ಯಧರ್ಮ ಪರಾಕ್ರಮ ವಿಜಯ ವಿಠಲರೆಯ ನಿತ್ಯ ಸಂಗವ ನೀಯದೆ ಕೃತಕೃತ್ಯನ್ನ ಮಾಡು. ಕೃತಕೃತ್ಯ ಅಂದ್ರೆ ಏನು? ಕೃತ್ಯ ಅಂದ್ರೆ ಮಾಡಬೇಕಾಗಿದ್ದು, ಕೃತ ಅಂದ್ರೆ ಮಾಡುವುದು, ಕೃತ್ಯವನ್ನು ನಾವು ಕೃತಕೃತ್ಯ ಅಂದ್ರೆ ಮಾಡಬೇಕಾಗಿದ್ದು ಮಾಡಿದವನು ಕೃತಕೃತ್ಯ. ನಾವು ಯಾವುದು ಮಾಡಬೇಕು ಅದನ್ನು ಯಾವಾಗ ಮಾಡುತ್ತೀವಿಯೋ ಆವಾಗ ನಾವು ಕೃತಕೃತ್ಯರಾಗಿದ್ದೀವಿ. ಕೃತಕೃತ್ಯರಾಗುವುದಂದ್ರೆ ಮಾಡಬೇಕಾದ್ದನ್ನು ಮಾಡುವುದು. ಮಾಡಬೇಕಾದ್ದು ಯಾವುದು? ಭಗವಂತನ ಧ್ಯಾನ, ಅಪರೋಕ್ಷ ದರ್ಶನ, ಅದು ಮಾಡಬೇಕಾಗಿದೆ. ಅದು ಆಗುವಂತೆ ಮಾಡು. ಕೃತಕೃತ್ಯನ ಮಾಡಬೇಕಂದ್ರೆ ಮಾಡಬೇಕಾಗಿದ ಬಿಂಬದರ್ಶನ, ಅಪರೋಕ್ಷ ಸಿದ್ಧಿ, ಅದು ಆಗುವಂತೆ ಮಾಡು ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ನಿತ್ಯ ನೈಮಿತ್ಯಗಳು ಅಭಾವ ಕರ್ಮಗಳು. ನಿತ್ಯ ಕರ್ಮಗಳು ನೈಮಿತ್ಯ ಕರ್ಮಗಳು ಅಂದ್ರೆ ಏನು? ನಿತ್ಯ ನೈಮಿತ್ತಿಕ ಅಂತ ನಾವು ನೈಮಿತ್ತಿಕ ಅಂದ್ರು ನೈಮಿತ್ಯ ಅಂದ್ರು ಸಮಾನಾರ್ಥಕ. ನೈಮಿತ್ತಿಕ ಅಂದ್ರೆ ನಿಮಿತ್ತ, ಯಾವುದೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಮಾಡುವಂತಹದ್ದು ನೈಮಿತ್ತಿಕ ಇಲ್ಲ ನೈಮಿತ್ಯ ಕರ್ಮಗಳು. ಒಂದು ನಿಮಿತ್ತ ಅಂದ್ರೆ ಏನು? ಈಗ ಯಾವುದೋ ಒಂದು ವ್ರತಗಳು ಆಯಾ ಕಾಲದಲ್ಲಿ, ಅಂದ್ರೆ ಯಾವಾಗ ಒಂದ್ಸಾರಿ ಈ ಸಮಯದಲ್ಲಿ ಮಾಡಬೇಕು, ಯಜ್ಞ ಯಾಗಾದಿಗಳು ಹೋಮಾದಿಗಳು ಇವೆಲ್ಲ ಕೂಡ ನೈಮಿತ್ತ ಅಂದ್ರೆ ನಿಮಿತ್ತ ಮಾಡಬೇಕಾಗಿದ್ದು ದೃಷ್ಟಿಯಲ್ಲಿಟ್ಟುಕೊಂಡು ಅವನ್ನು ಮಾಡುವಂತಾಗ ಅವು ಕೂಡ ಭಗವತ್ಪರವಾದದ್ದೇ. ಇದು ನಿತ್ಯ ನೈಮಿತ್ಯ ಕರ್ಮಗಳು ಭಗವತ್ಪರವಾದದ್ದು, ಇದು ನಮ್ಮ ಸಾಧನೆಗೆ ಉಪಯೋಗಕರವಾಗುವಂತಹ ಕರ್ಮಗಳು. ನಿತ್ಯ ಕರ್ಮಗಳಂತ ಹೇಳಿದ್ರೆ ಸ್ನಾನ, ಧ್ಯಾನ, ಸಂಧ್ಯಾವಂದನೆ, ಪೂಜೆ, ಇವು ಪ್ರತಿದಿನವೂ ಮಾಡಲೇಬೇಕಾಗಿದ್ದಂತಹ ಕರ್ಮಗಳು, ಇವು ನಿತ್ಯ ಕರ್ಮಗಳು. ನಿತ್ಯ ಕರ್ಮಗಳಂದ್ರೆ ಪ್ರತಿದಿನ ಎವ್ರಿ ಡೇ ನಾವು ಯಾವುದನ್ನು ಮಾಡಬೇಕೋ ಅವು ನಿತ್ಯ ಕರ್ಮಗಳು. ಸೊ ನಿತ್ಯ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಅಂತ. ಸೊ ಇವೆರಡೂ ಕೂಡ ಆವಾವ ಕರ್ಮಗಳು ಕೃತಾರ್ಥನಾಗಿ ಸಂಚರಿಸಿದರೂ ನಿತ್ಯ ತನ್ನೊಳಗಿದ್ದ ಬಿಂಬ ಆವಾಹನಿಸಿ, ಅಂದ್ರೆ ನಾನು ನಿತ್ಯ ನೈಮಿತ್ತಿ ಕರ್ಮಗಳು ಯಾವುದೇ ವ್ರತಗಳು ಮಾಡಲಿ ಇಲ್ಲ ಪೂಜಾದಿಗಳು ಸಂಧ್ಯಾವಂದನಾಗಲಿ ಯಾವುದೇ ಒಂದು ಅವೆಲ್ಲ ನಿತ್ಯ ಮಾಡುವಂತಹ ಕರ್ಮಗಳು ಅವುಗಾಗಲಿ ಯಾವುದನ್ನಾದರೂ ನಾನು ಮಾಡಿದರೂ ಕೂಡ ಅದು ಕೃತಾರ್ಥನಾಗಿ ಸಂಚರಿಸಿದರು, ಅಂದ್ರೆ ನಾವು ಮಾಡಬೇಕಾಗಿದ್ದು ಸಂಧ್ಯಾವಂದನ ಮಾಡಬೇಕು ಅದು ಮಾಡಿದ್ದೀನಿ, ಇಲ್ಲ ಪೂಜೆ ಮಾಡಬೇಕು ಅದು ಮಾಡಿದ್ದೀನಿ, ಕೃತಾರ್ಥನಾಗಿ ಸಂಚರಿಸಿದ ಅಂದ್ರೆ ಅದು ಮಾಡಿಬಿಟ್ಟೆ ಆಯ್ತು ಒಳ್ಳೇದಾಯ್ತು ಸಾವು ಐ ಆಮ್ ಡನ್ ಅಂತ ಅಲ್ಲ. ಹಾಗೆ ಅಲ್ಲ, ಅದು ಮಾಡುವಾಗ ಅದು ನಮ್ ಏನು ಬೇಕು ನಮಗೆ ಅದಕ್ಕೆ ಬೇಕಾದ ಅನುಸಂಧಾನ ನಾವು ಪ್ರಯೋಗ ಮಾಡಿದ. ಅನುಸಂಧಾನ ಅಂದ್ರೆ ಏನು? ಅನುಸಂಧಾನ ಅಂದ್ರೆ ಏನೋ ಒಂದು ಸುಮ್ಮನೆ ಹೇಳಿಬಿಡೋದಲ್ಲ, ಅನುಸಂಧಾನ ಇಟ್ಕೊಂಡಿದ್ದೀವಿ ಸರಿಯಾದ ಅನುಸಂಧಾನ ಇಟ್ಕೊಂಡು ಮಾಡಿಬಿಟ್ಟಿದ್ದೀವಿ. ಅನುಸಂಧಾನ ಅಂದ್ರೆ ಅನುಸೃತಿಯ ಸಂಧಾನ, ಅನುಸೃತಿ ಯಾವುದನ್ನು ಅನುಸರಿಸಿ ನಾವು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ವಿಷಯಗಳಿಗೆ ಅನುಸಾರವಾಗಿ ವಿಧಿ ನಿಷೇಧಗಳಿಗೆ ಅನುಸಾರವಾಗಿ ನಮಗೆ ಗುರುಗಳು ಉಪದೇಶ ಮಾಡಿದ ಅಂಶಗಳಿಗೆ ಅನುಸಾರವಾಗಿ ಅನುಸೃತ್ಯ ಮಾಡಬೇಕಾಗಿದ ರೀತಿ ಹೋಗಬೇಕಾಗಿದ ದಾರಿ ಆ ಮಾರ್ಗದಲ್ಲಿ ಅದನ್ನು ಅನುಸರಿಸಿ ಮಾಡುವಂತಹ ಸಂಧಾನ. ಅಂದ್ರೆ ಅನುಸಂಧಾನ ಮಾಡುವಾಗ ಮಾತಿಗಳ ಮೂಲಕ ಅನುಸಂಧಾನ ಬರುವುದಿಲ್ಲ, ಮನಸ್ಸಿನ ಮೂಲಕವಾಗಿ ಅನುಸಂಧಾನ ಬರುತ್ತೆ. ಅನುಸಂಧಾನಕ್ಕೆ ಮೂಲಭೂತವಾದದ್ದು ಮನಸ್ಸು. ಆ ಮನಸ್ಸಿನಲ್ಲಿ ಭಗವಂತನನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಕೃತಾರ್ಥನಾಗಿ ಸಂಚರಿಸಿದರೂ ಅಂದ್ರೆ ಮಾಡಬೇಕಾಗಿದ್ದು ಮಾಡಿದರೂ ಕೆಲಸ ಆಯ್ತು, ಮಾಡಬೇಕಾದ ಕೆಲಸ ಆಯ್ತು. ಹಾಗು ಮಾಡುವಾಗ ನಿತ್ಯ ತನ್ನೊಳಗಿದ್ದ ಬಿಂಬಗೆ ಆವಾಹನಿಸಿ ನಾವು ಬಿಂಬವನ್ನು ಆವಾಹನ ಮಾಡುವುದು ಅಂದ್ರೆ ಏನು? ನಮಗೆ ಇರುವ ನಮ್ಮ ಒಳಗಿರುವ ಬಿಂಬಮೂರ್ತಿ ಪರಮಾತ್ಮನಿಗೂ ನಾವು ಹೊರಗೆ ಉಪಾಸನೆ ಮಾಡುವ ಭಗವಂತನ ರೂಪಕ್ಕೂ ಅಭೇದ ಚಿಂತನೆಯನ್ನು ಮಾಡಿ ನನ್ನ ಒಳಗಿರುವ ಬಿಂಬರೂಪ ಪರಮಾತ್ಮನೇ ಅಲ್ಲಿ ನೆಲೆಸಿದ್ದಾನೆ, ಅವನ ಪೂಜೆ ಮಾಡುವುದರ ಮೂಲಕವಾಗಿ ನನ್ನ ಒಳಗಿರುವ ಬಿಂಬರೂಪ ಪರಮಾತ್ಮ ಸಂತೃಪ್ತನಾಗ್ತಾನೆ ಅನುಗ್ರಹ ಮಾಡ್ತಾನೆ ಅಂತ ತಿಳಿದು ಆವಾಹನೆ ಮಾಡುವುದು. ನಮ್ಮ ಬಿಂಬರೂಪ ಪರಮಾತ್ಮನನ್ನು ನಾವು ಎಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿಗೆ ಆವಾಹನೆ ಮಾಡಿದಾಗ ಆವಾಹನೆ ಮಾಡು ನಾವು ಆವಾಹನೆ ಅಂತ ಪ್ರಯೋಗ ಮಾಡ್ತೀವಿ. ಆವಾಹನೆ ಅಂದ್ರೆ ಏನು? ಆವಾಹನೆ ಅಂತ ಹೇಳಿದರೆ ಆ ಸಮಂತಾತ್ ವಹಿಸುವಂತ ಅಂದ್ರೆ ಚೆನ್ನಾಗಿ ಅದನ್ನು ವಹಿಸುವುದಂದ್ರೆ ಏನು? ನಮ್ಮ ಒಳಗಿರುವ ಬಿಂಬರೂಪಿ ಪರಮಾತ್ಮನನ್ನು ಅವನಲ್ಲೇ ಬಿಂಬ ಒಳಗಿದ್ದಾನೆ ಹೊರಗೆ ಇನ್ನೊಂದು ರೂಪದಲ್ಲಿ ಅಂದ್ರೆ ಅವನ ಒಂದು ಇಮೇಜ್ ಅಂದ್ರೆ ರಿಫ್ಲೆಕ್ಷನ್ ಆರ್ ಒಂದು ಅವನ ಪ್ರತಿರೂಪ ಅದು. ಆ ಪ್ರತಿರೂಪ ಹೊರಗೂ ಬಂದು ನಾವು ಎಲ್ಲಿ ಪೂಜೆ ಮಾಡ್ತೀವೋ ಆ ಬಿಂಬನ ಒಳಗೆ ಎಲ್ಲಿ ವಿಗ್ರಹಗಳಾಗಲಿ ಯಾವುದೇ ಒಂದು ಇಲ್ಲ ಅಗ್ನಿಯಲ್ಲಿ ಆಗಲಿ ಎಲ್ಲೇ ಆಗಲಿ ಅಲ್ಲಿ ಆವಾಹನೆ ಮಾಡುವುದಂದ್ರೆ ಇಲ್ಲಿರುವ ಪರಮಾತ್ಮನ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು ನೆಲೆಸಿರು ಅಂತ ಹೇಳಿ ಪ್ರಾರ್ಥನೆ ಮಾಡುವುದು. ಸೊ ಇದು ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ತವಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮತ್ತೋಷಂ ವಿರೇಜೆ ನಮೋಸ್ತುತೆ ಅಂತ ಹೇಳ್ತಾರೆ. ಸೊ ನೀನು ಬಿಂಬನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದೀನಿ, ನೀನು ಪ್ರತಿ ಒಂದು ವಸ್ತು ಒಳಗೆ ಇದ್ದಿ, ನನ್ನ ಒಳಗೂ ಇದ್ದಿ, ಇಲ್ಲಿ ನನ್ನ ಮುಂದೆ ಇರುವ ವಿಗ್ರಹದ ಒಳಗೆ ವ್ಯಾಪ್ತ ರೂಪನಾಗಿ ಇದ್ದಿ. ಅಷ್ಟೇ ಅಲ್ಲದೆ ಈಗ ಸನ್ನಿಧಾನವನ್ನು ಕೂಡ ತಂದುಕೊಡುವಂತೆ ಅಲ್ಲಿ ಆ ಅಧಿಷ್ಠಾನದಲ್ಲಿ ನೀನು ವ್ಯಾಪ್ತ ರೂಪನಾಗಿ ಇದ್ದರೂ ಇವಾಗ ಸನ್ನಿಧಾನ ರೂಪವಾಗಿ ಸಂವಿಧಾನ ಅಂದ್ರೆ ಸಮ್ಯಕ್ ನಿಧಾನ ಚೆನ್ನಾಗಿ ಇರುವುದು. ನೀನು ನನ್ನ ಒಳಗಿರುವ ರೂಪ
ಪರಮಾತ್ಮನೇ ಈ ವಿಗ್ರಹದಲ್ಲಿ ಬಂದು ಅಸ್ಮಿನ್ ಬಿಂಬೆ ಇಲ್ಲ ಅಸ್ಮಿನ್ ಕಲಶೆ ಎಲ್ಲೋ ಆಗಲಿ, ಬಿಂಬ ಕಲಶ ಅಗ್ನಿ ಎಲ್ಲದಾಗಲಿ ಅಲ್ಲಿ ಆವಾಹನೆ ಮಾಡುವುದಂದ್ರೆ ಅವನನ್ನು ಬಾ ಅಂತ ಕರೆದು ಸ್ಮರಣೆ ಮಾಡ್ತಾ ಅವನನ್ನು ಅಲ್ಲಿಗೆ ಕರೆಯುವುದು, ಅದೇ ಆವಾಹನ. ಕರೆದು ಅಲ್ಲಿ ಇರುವಂತ ಪ್ರಾರ್ಥನೆ ಮಾಡುವುದು, ಆವಾಹನಿಸಿ ಹಾಗೆ ಅವನನ್ನು ಕರೆದು ಭೃತ್ಯನು ನಾನು ಎಂದು ಪೂಜಿಸದಲೇ, ನಾನು ಭೃತ್ಯ ನೀನು ಸ್ವಾಮಿ, ಸೇವಿಯ ಸೇವಕ ಭಾವ, ನಾನು ಸೇವಕ ನೀನು ಸೇವ್ಯ, ನಾನು ಭೃತ್ಯ ನೀನು ಸ್ವಾಮಿ ಅಂತ ಆ ಭಗವಂತನನ್ನು ಪೂಜೆ ಮಾಡದೆ ನಿತ್ಯ ಪದವಿ, ನಿತ್ಯ ಪದವಿ ಅದು ಮೋಕ್ಷ ಪದವಿ, ನಿತ್ಯವಾಗಿರುವ ಪದವಿ ಮೋಕ್ಷ ಪದವಿ ಒಂದೇ ನಿತ್ಯ ಪದವಿ, ಆ ನಿತ್ಯ ಪದವಿ ಅಂದ್ರೆ ಮೋಕ್ಷ ಪದವಿ ಇಲ್ಲ, ಅದು ಸಿಗೋದಿಲ್ಲ ಅಂದ್ರೆ ಹಾಗೆ ಮಾಡಬೇಕು, ಆ ನಮ್ಮ ಬಿಂಬ ಮೂರ್ತಿಯನ್ನು ಆವಾಹನೆ ಮಾಡಿಯೇ ಪೂಜೆಯನ್ನು ಮಾಡಬೇಕು. ಶ್ರುತಿ ಅರ್ಥದಲ್ಲಿ ಬೇಳೆ, ಇದನ್ನು ಶ್ರುತಿ ಅರ್ಥಗಳಲ್ಲಿ ಶ್ರುತಿಗಳಲ್ಲಿ ಅಂದ್ರೆ ವೇದಗಳಲ್ಲಿ ಹೇಳಿದ್ದಾರೆ, ಹಾಗೆ ಶ್ರುತಿ ಅನುಗುಣವಾಗಿರುವ ಸ್ಮೃತಿಗಳಲ್ಲಿ ಹೇಳಿದ್ದಾರೆ, ಎಲ್ಲ ಕಡೆ ಹೇಳಿದಂತಹ ವಿಷಯ. ಅದನ್ನು ಅಂತ್ಯದಲ್ಲಿ ಕೇಳಿ, ಅಂತ್ಯದಲ್ಲಿ ಅಂದ್ರೆ ಏನು, ನಾವು ಗುರುಗಳ ಮೂಲಕವಾಗಿ ಅದನ್ನು ಅಧ್ಯಯನ ಮಾಡಿ ತಿಳಿಕೊಂಡು ಕೊನೆಯಾಗಿ ಅದನ್ನು ಕೇಳಿ ಅಂದ್ರೆ ಶ್ರವಣ ಮನನಗಳನ್ನು ಮಾಡಿ ಮೊರೆ ಬಿದ್ದರೆ ಬಿದ್ದೆನೋ, ನಾನು ಮೊರೆ ಬಿದ್ದೆನೋ, ನಾನು ನಿನಗೆ ಮೊರೆ ಬಿದ್ದೆ ಅಂದ್ರೆ ಶರಣಾಗತನಾದೆ, ಮೊರೆ ಬೀಳುವುದಂದ್ರೆ ಶರಣಾಗತನಾದ, ನೀನೇ ತಪ್ಪ, ನಾನ್ಯಥಾ ಶರಣಂ ನಾಸ್ತಿ ಅನ್ಯಥಾ ಶರಣಂ ನಾಸ್ತಿ ಅಂತೇಳಿ, ತ್ವಮೇವ ಶರಣಮ್ಮ ಅನ್ಯಥಾ ಶರಣಂ ನಾಸ್ತಿ, ಬೇರೆ ಶರಣು ಇಲ್ಲ, ನೀನೇ ನನಗೆ ಶರಣ ಅಂತ ಹೇಳಿ ಅವನಿಗೆ ಕಾಲಿಗೆ ಬಿಡುವುದು, ಭಗವಂತನಿಗೆ ಶರಣಾಗುವುದು. ಮೊರೆ ಬಿದ್ದೆನು ಸತ್ಯಧರ್ಮ ಪರಾಕ್ರಮ, ಸತ್ಯಧರ್ಮ ಪರಾಕ್ರಮ ಅಂತೆ ಭಗವಂತನಿಗೆ ಸತ್ಯಧರ್ಮ ಪರಾಕ್ರಮ ಅಂದ್ರೆ ಏನು, ಸತ್ಯಧರ್ಮ ಪರಾಕ್ರಮ ಅಂದ್ರೆ ಏನು, ಸತ್ಯ ಅಂತೇಳಿ ಸತ್ಯ ಸಂಕಲ್ಪ, ಅವನು ಯಾವುದು ಬಯಸಿದ್ರೆ ಅದಾಗುತ್ತೆ, ಸತ್ಯ ಅಂತೇಳಿ ಸತ್ಯಾನಾಂ ಸತ್ಯ, ಸತ್ಯವಾದ ವಸ್ತುಗಳು ಯಾವುದಿದೋ ಅದೆಲ್ಲದಕ್ಕೆ ಸತ್ಯತ್ವವನ್ನು ಒಡಗೂಡುವನು, ನಿತ್ಯವಾದಕ್ಕೆ ನಿತ್ಯತ್ವವನ್ನು, ಅನಿತ್ಯ ವಸ್ತುಗಳಿಗೆ ಅನಿತ್ಯತ್ವವನ್ನು, ಯಾವುದು ಹೇಗಿರಬೇಕೋ ವಸ್ತುಗಳು ಇರಬೇಕಾದ ರೀತಿಯಲ್ಲಿ ಅದನ್ನು ಇರುವಂತೆ ಮಾಡುವವನು, ಜಡಗಳಾಗಲಿ ಚೇತನಗಳಾಗಲಿ ಅವುಗಳನ್ನು ಹೇಗಿರಬೇಕೋ ಹಾಗೆ ನಿಯಮನ ಮಾಡುವವನು, ಹೇಗೆ ಆಗಬೇಕೋ ಹಾಗೆ ಅವನು ಸಂಕಲ್ಪಿಸಿದಂತಲೇ ಆಗತ್ತೆ, ಆ ವಿಧವಾಗಿ ಸತ್ಯ ಸಂಕಲ್ಪನಾಗಿರುವವನು. ಧರ್ಮ ಧಾರಣಾ ಧರ್ಮ ಅಂತೇಳಿ ಅಂದ್ರೆ ಅವನು ಎಲ್ಲವನ್ನು ಧಾರಣೆ ಮಾಡ್ತಾನೆ, ಎಲ್ಲದಕ್ಕೆ ಆಯಾ ಪ್ರಾಪರ್ಟೀಸ್ ಅವ್ ಫಾಲೋ ಮಾಡಬೇಕು ಅಂದ್ರೆ ಅವನ ಮೂಲಕವಾಗಿ ಭಗವಂತ ಅನುಕೊಂಡಿದ್ದಾನಾದ್ದರಿಂದ ಆ ಬೆಂಕಿಗೆ ಬೆಂಕಿ ಸುಡೋ ಕ್ವಾಲಿಟಿ, ನೀರಿಗೆ ನೀರಿನ ಕ್ವಾಲಿಟಿ, ಯಾವ ಯಾವ ವಸ್ತುವಿಗೆ ಆಯಾ ಪ್ರಾಪರ್ಟೀಸ್ ಇರುತ್ತೆ. ಇವತ್ತು ಬೆಂಕಿ ಬಿಸಿ ಇದೆ, ಒಂದು ಕೋಟಿ ವರ್ಷ ಆದ್ಮೇಲೆ ಬೆಂಕಿ ತಣ್ಣಗಾಗತ್ತೆ ಅಂದ್ರೆ ಇಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ಬೆಂಕಿ ಬಿಸಿ ಹಾಗೆ ಇರುತ್ತೆ. ಹಾಗೆ ಐಸ್ ಇದ್ರೆ ಅದು ತಣ್ಣಗಿರೋ ಲಕ್ಷಣ, ಅವು ಯಾಕೆ ಹಾಗೇ ಯಾಕೆ ಇರುತ್ತೆ, ನೋ ಮ್ಯಾಟರ್ ಹೌ ಮೆನಿ ಇಯರ್ಸ್ ಬ್ಯಾಕ್ ಆರ್ ಹೌ ಮೆನಿ ಇಯರ್ಸ್ ಫಾರ್ವರ್ಡ್, ಯಾವಾಗಲೂ ಹಾಗೆ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಭಗವಂತ ಅದರ ಒಳಗೆ ನೆಲೆಸಿದ್ದು, ಅದಕ್ಕೆ ಆ ಪ್ರಾಪರ್ಟಿ ಫಾಲೋ ಮಾಡುವಂತೆ ನಿಯಮನ ಮಾಡ್ತಾನೆ, ಆದ್ದರಿಂದ ಅದು ಹಾಗಿರುತ್ತೆ. ಆದ್ದರಿಂದ ಅವನು ಎಲ್ಲವನ್ನು ಆಯಾ ಧರ್ಮಗಳನ್ನು ನಿಯಮನ ಮಾಡ್ತಾ ಧರ್ಮ ಧಾರಕನಾಗಿ ಅವನು ಎಲ್ಲವನ್ನು ಧರಿಸುತ್ತಾ ಇರ್ತಾನ, ಆದ್ದರಿಂದ ಧರ್ಮ ರೂಪನಾಗಿದ್ದಾನೆ. ಅಷ್ಟೇ ಧರ್ಮ ಅವನು, ಧರ್ಮ ಅಂದ್ರೆ ತಾನು ಯಾವುದನ್ನು ಹೇಗೆ ಮಾಡಬೇಕು ಅವನಿಗೆ ಯಾರು ಕಂಟ್ರೋಲ್ ಮಾಡುವರು, ಸ್ವತಂತ್ರನಾದರೂ ಕೂಡ ಹಿ ವಿಲ್ ಡೂ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ರೂಲ್ಸ್, ಅವನಿಗೆ ಯಾವ ರೂಲ್ ಫಾಲೋ ಮಾಡಬೇಕಾಗಿಲ್ಲ ಅವನು, ಆದ್ರೆ ಎಲ್ಲ ಫಾಲೋ ಮಾಡ್ತಾನೆ, ಯಾಕೆಂದ್ರೆ ನಾನೇ ಮಾಡಿದ್ದೀನಿ ನಾನು ಫಾಲೋ ಮಾಡ್ಬೇಕಂತೆ, ಅಷ್ಟೇ ಭಗವಂತನ ಅದು ಧರ್ಮವಾಗಿದೆ ಅವನು. ಹಾಗಿರುವವನು ಪರಾಕ್ರಮ ಅಂದ್ರೆ ಪರರನ್ನು ಆಕ್ರಮಿಸುವವನು, ಅಂದ್ರೆ ಎಲ್ಲರನ್ನೂ ತನ್ನ ಸ್ವತಂತ್ರ ಅನ್ನೋ ಅರ್ಥ ಪರಾಕ್ರಮ, ಒಂದು ಎಲ್ಲರನ್ನು ಗೆಲ್ಲುವವನು ಅಂತ ಒಂದು ಅರ್ಥ ಪರಾಕ್ರಮ, ಎಲ್ಲರನ್ನು ಆಕ್ರಮಿಸುವವನು ಇಲ್ಲ, ಪರಾಕ್ರಮ ಎಲ್ಲರನ್ನು ಆಕ್ರಮಿಸುವುದಂದ್ರೆ ಏನು, ಎಲ್ಲರನ್ನು ನಿಯಮನ ಮಾಡುವನು ಸ್ವತಂತ್ರ, ಅವನನ್ನು ಯಾರು ನಿಯಮನ ಮಾಡಲ್ಲ ಅವನೆಲ್ಲರನ್ನು ನಿಯಮನ ಮಾಡ್ತಾನೆ, ಸ್ವತಂತ್ರ ಅನ್ನುವ ಅರ್ಥ ಪರಾಕ್ರಮ ಅನ್ನುವುದು. ಹೀಗೆ ಈ ಸತ್ಯಧರ್ಮ ಪರಾಕ್ರಮನಾದ ವಿಜಯ ವಿಠಲರೇಯ ವಿಜಯ ವಿಠಲ ರೂಪನಾದ ಪರಮಾತ್ಮನೇ ನಿತ್ಯ ಸಂಗವ ನೀಯದೆ ಕೃತಕೃತ್ಯನ್ನ ಮಾಡೋ, ನಿತ್ಯ ಸಂಗವ ನೀಯದೆ ನಿತ್ಯ ಸಂಘ ಕೊಡುವುದು, ನಿತ್ಯ ಸಂಘ ಅಂದ್ರೆ ಏನು, ಸತ್ಯ ಸಂಘ ಅಂದ್ರೆ ಏನು, ಸಂಘ ನಿತ್ಯ ಸಂಘ ಅಂದ್ರೆ ನಿತ್ಯ ಬುದ್ಧಿ ಇರುವ ಅಂದ್ರೆ ತಪ್ಪು ಜ್ಞಾನ ಇರುವವರ ಸಂಘ ಬೇಡ, ಯಾರಾದ್ರೆ ನಮ್ಮನ್ನು ತಪ್ಪುದಾರಿ ಹಾಕ್ತಾರೋ, ಮಿಥ್ಯಾವಾದಿಗಳಾಗಬಹುದು ಇಲ್ಲ ನಮ್ಮವರೇ ಇರಬಹುದು ಅವರು ತಪ್ಪುದಾರಿಯಲ್ಲಿ ಹಾಕಬಹುದು, ಯಾರು ನಮ್ಮನ್ನು ಮಿಥ್ಯಾ ಮಾರ್ಗದಲ್ಲಿ, ಮಿಥ್ಯಾ ಮಾರ್ಗ ಅಂದ್ರೆ ತಪ್ಪುದಾರಿ, ಭಗವಂತನ ಕಡೆ ಹೋಗುವ ದಾರಿ ಅಲ್ಲದೆ ಭಗವಂತನಿಂದ ದೂರ ಕರ್ಕೊಂಡು ಹೋಗುವಂತಹ ದಾರಿ ಅದು ಮಿಥ್ಯಾ ದಾರಿ, ಆ ಮಿಥ್ಯಾ ಮಾರ್ಗವನ್ನು ಯಾರು ಮಾಡ್ತಾರೋ ಅವರ ಸಂಘ ಬೇಡ. ನಿತ್ಯ ಸಂಘ ಅಂದ್ರೆ ನಿತ್ಯ ಜೊತೆ ನಾವು ಸಂಘ ಮಾಡೋದಿಲ್ಲ, ನಿತ್ಯ ಸಂಘ ಅಂದ್ರೆ ಏನು, ನಿತ್ಯ ಮಾರ್ಗದಲ್ಲಿ ಹೋಗುವವರ ಸಂಘ ಅದು ಬೇಡ ನನಗೆ, ಅದು ಕೊಡಬೇಡಪ್ಪ, ನಾನು ಮಿಥ್ಯಾ ಮಾರ್ಗದಲ್ಲಿ ಹೋಗುವವರ ಸಂಘದಲ್ಲಿ ಇರದೇ ಇರುವಂತೆ ಮಾಡು,
ನಿತ್ಯ ಸಂಗವ ನೀಯದೆ ಕೃತಕೃತ್ಯನ್ನ ಮಾಡು. ಕೃತ ಆವಾಗ ಕೃತಕೃತ್ಯ ಆಗ್ತೀನಿ, ಕೃತಕೃತ್ಯ ಮಾಡಬೇಕಾಗಿದ್ದು ಮಾಡಿದವನು. ಈ ವಿಧವಾಗಿ ನಿತ್ಯಾಸಂಗವನ್ನು ನಾನು ಮಾಡದೆ ಸಜ್ಜನರ ಸಂಘವನ್ನು, ಸತ್ಸಂಗ ಅಂದ್ರೆ ಸತ್ಸಂಗ ಸಜ್ಜನರ ಸಂಘ, ಸತ್ಸಂಗ ಸಜ್ಜನರ ಸಂಘ ಅಂದ್ರೆ ಏನು, ಯಾರು ಜ್ಞಾನವನ್ನು ಬಯಸಿದವರಾಗಿ ಮೋಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೋ ಅವರು ಸಜ್ಜನ. ಅಂತಹ ಸಜ್ಜನರ ಸಂಘದಲ್ಲಿ ಇರುವಂತೆ ನನ್ನನ್ನು ಅನುಗ್ರಹ ಮಾಡು, ಅದೇ ನನ್ನನ್ನು ಕೃತಕೃತ್ಯನ ಮಾಡಿದಂತಾಗತ್ತೆ. ಹಾಗೆ ಮಾಡಿ ಕೃತಕೃತ್ಯನ್ನ ಮಾಡು, ಮಾಡಬೇಕಾಗಿದ್ದು ಮಾಡಿದವನನ್ನಾಗಿ ನನ್ನ ಮಾಡು ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದು ಅದು ಆ ತಾಳದಲ್ಲಿ ಹೇಳುವಂತಹ ಮಾತು. ಎಲ್ಲ ಆದ ಮೇಲೆ ಕೊನೆಯಾಗಿ ಜತೆ, ಜತೆಯಲ್ಲಿ ಸಮರೈಸ್, ಇದು ಹೇಳಿದ ಎಲ್ಲ ವಿಷಯಗಳನ್ನು ಒಟ್ಟಾರೆ ಸಂಗ್ರಹ ಮಾಡಿ ಕೇಳುವಂತಹ ವಿಷಯ ಕ್ವಿಂಟೆಸೆನ್ಸ್ ಅಂತೀವಲ್ವ, ಅದು ಈ ವಿಧವಾಗಿ ಇಲ್ಲಿ ಜತೆಯಲ್ಲಿ ಹೇಳುವಂತಹ ಮಾತು. ಅಂಗುಟ ಪರಿಮಿತವಾಗಿ ಎನ್ನೋಡು ನಿಂದು ಶಿಂಗಿನಿ ವಿಜಯವಿಠಲ ಎನ್ನ ಕರುಣಿಸು ಅಂತೇಳಿ. ಅಂಗುಟ ಪರಿಮಿತ, ಬೆಂಬರೂಪ ಪರಮಾತ್ಮ ಅಂಗುಷ್ಠ ಮಾತ್ರದಲ್ಲಿದ್ದಾನೆ. ಯಾವ ಅಂಗುಷ್ಟ, ನಮ್ಮ ಸ್ಥೂಲ ದೇಹದ ಅಂಗುಷ್ಠದ ಸೈಜ್ ಒಂದಿದೆ, ಇಲ್ಲ ನಮ್ಮ ಸ್ವರೂಪ ದೇಹ ತಗೊಂಡ್ರೆ ಅದರ ಅಂಗುಷ್ಠ ಬಹಳ ಚಿಕ್ಕದು, ಸೊ ಅನಿರುದ್ಧ ದೇಹದ ಅದರ ಅಂಗುಷ್ಠ, ಎಲ್ಲ ಅದರ ಅಂಗುಷ್ಠದ ಬೇರೆ ಬೇರೆ ಆಕಾರದಲ್ಲಿರುತ್ತೆ. ಮತ್ತೆ ಯಾವ ಅಂಗುಟ ಪರಿಮಿತ ಅಂತ ಹೇಳಿದರೆ, ಭಗವಂತ ಬಿಂಬರೂಪನಾದವನು, ಜೀವ ಯಾವನಿದ್ದಾನೋ ಆ ಜೀವನ ಅಂಗುಷ್ಠ ಪರಿಮಾಣನಾಗ ಆ ಜೀವನ ಒಳಗಿದ್ದಾನೆ. ಅದೇ ಬಿಂಬರೂಪಿ ಪರಮಾತ್ಮನ ಒಂದು ಪ್ರತಿರೂಪ, ರಿಫ್ಲೆಕ್ಷನ್ ಇದ್ದಂತೆ, ಅದರ ರಿಫ್ಲೆಕ್ಷನ್ ಪ್ರೊಜೆಕ್ಷನ್ ಅಂತೀವಿ ನೋಡ್ರಿ, ಆ ಪ್ರೊಜೆಕ್ಷನ್ ತರ ಅದೇ ಬಿಂಬರೂಪಿ ಪರಮಾತ್ಮ ಅವನು ನಮ್ಮ ಲಿಂಗದೇಹದ ಒಳಗೂ ಅನಿರುದ್ಧ ದೇಹದ ಒಳಗೂ ಸ್ಥೂಲ ದೇಹದ ಒಳಗೂ ಕೂಡ ಹಾಗೆ ಆಯಾ ಪರಿಮಾಣಕ್ಕೆ ತಕ್ಕಂತೆ, ಅಂದ್ರೆ ಸ್ಥೂಲ ದೇಹದ ಒಳಗಿರುವ ರಿಫ್ಲೆಕ್ಸ್ ಪ್ರೊಜೆಕ್ಷನ್ನು ಅದು ಸ್ಥೂಲ ದೇಹದ ಅಂಗುಷ್ಠ ಪರಿಮಾಣದಲ್ಲಿರುತ್ತೆ. ಜೀವಾಂಗುಷ್ಠ, ಅದಕ್ಕೆ ಪ್ರಾತಸಂಕಲ್ಪದಲ್ಲಿ ರಾಘವ ಸ್ವಾಮಿಗಳು ಹೇಳ್ತಾರೆ, ಜೀವ ಅಂತರ್ಯಾಮಿ ಜೀವಾಂಗುಷ್ಠ, ಸ್ಥೂಲ ದೇಹ ಅಂತಲ್ಲೇ ಸ್ಥೂಲ ದೇಹ ಅಂಗುಷ್ಠದ ಪರಿಮಿತಿ ಇರುವಂತಹವನಂತೇಳಿ. ಆ ವಿಧವಾಗಿ ಭಗವಂತ ಜೀವ ವ್ಯಾಪ್ತನಾಗಿ ಜೀವಾಕಾರದಲ್ಲಿ ಒಂದು ರೂಪ ಇರ್ತಾನೆ, ಅಲ್ಲಿರುವ ಬಿಂಬರೂಪ ಪರಮಾತ್ಮ ಜೀವನ ಒಳಗೆ ಜೀವದ ಅಂಗುಷ್ಠ ಪರಿಮಾಣದಲ್ಲಿರ್ತಾನೆ, ಸ್ಥೂಲ ದೇಹ ವ್ಯಾಪ್ತನಾದ ರೂಪ ಒಂದಿರುತ್ತೆ. ಈ ಚತುರೂಪ, ಚತುರೂಪಾತ್ಮಕ ಆ ಚತುರೂಪದ ಚಿಂತನೆ ಹೇಗಂದ್ರೆ, ಸ್ಥೂಲ ದೇಹ ಮಧ್ಯದಲ್ಲಿರುವ ಎರಡು ದೇಹದಲ್ಲನ್ನು ಇರ್ತಾನೆ, ಆದ್ರೆ ಇವು ಎರಡು ಔಟರ್ ಮೋಸ್ಟ್ ಇನ್ನರ್ ಮೋಸ್ಟ್ ನೋಡುವಾಗ ಮಧ್ಯದಲ್ಲಿ ಇವು ಇಂಪ್ಲೈಡ್ ಆಗಿಬಿಡುತ್ತೆ. ಆದ್ರಿಂದ ಚತುರೂಪಾತ್ಮಕ ಅಂತ ಹೇಳಿದಾಗ ಜೀವ ವ್ಯಾಪ್ತನಾದ ಒಂದು ರೂಪ, ಜೀವ ಅಂಗುಷ್ಠ ಪರಿಮಾಣವಾದ ಒಂದು ರೂಪ, ದೇಹವ್ಯಾಪ್ತವಾದ ಸ್ಥೂಲ ದೇಹ ವ್ಯಾಪ್ತವಾದ ಒಂದು ರೂಪ, ಸ್ಥೂಲ ದೇಹ ಅಂಗುಷ್ಠ ಪರಿಮಾಣದಲ್ಲಿರುವ ಇನ್ನೊಂದು ರೂಪ. ಈ ವಿಧವಾಗಿ ಈ ನಾಲ್ಕು ರೂಪಗಳಲ್ಲಿ ಪರಮಾತ್ಮ ಇರ್ತಾನೆ ಅಂತ ಚಿಂತನೆ ಮಾಡ್ತಾ, ಈ ಅಂಗುಷ್ಠ ರೂಪದಲ್ಲಿರುವಂತಹ ಆ ಪರಮಾತ್ಮ ಬಿಂಬರೂಪಿ ಯಾವನಿದ್ದಾನೋ ಅವನ ಸಾಕ್ಷಾತ್ಕಾರವಾಗಬೇಕು, ಅದೇ ಅಪರೋಕ್ಷ ಸಿದ್ಧಿ. ಆದ್ದರಿಂದ ಅಂಗುಷ್ಠ ಪರಿಮಿತವಾಗಿ ಎನ್ನೋಳು ನಿಂದು, ನನ್ನ ಒಳಗೆ ನೀನು ನಿಂತಿದ್ಯಾ, ಅಂಗುಷ್ಠ ಪರಿಮಿತನಾಗಿ ನೀನಿದ್ಯ, ಬಿಂಬರೂಪನಾಗಿ ಇದ್ದೀಯ, ಅದು ನನಗೆ ಸಾಕ್ಷಾತ್ಕಾರವಾಗುವಂತೆ ಮಾಡಬೇಕು, ನನ್ನ ಅನುಗ್ರಹ ಮಾಡು ಎನ್ನ ಕರುಣಿಸು. ಶಿಂಗಿನಿ ವಿಜಯ ವಿಠಲ ಅಂತೇಳಿ, ಶಿಂಗಿನಿ ಅಂತ ಹೇಳಿದ್ರೆ ಶೃಂಗ ಅಂತ ಹೇಳಿದ್ರೆ ಗೋವು ಅಂತ ಹೇಳಿ, ಗೋವು ಶೃಂಗ ಇರುವಂತಹ ಅದು ಗೋವು ಅಂತೇಳಿ. ಆದ್ರೆ ಶೃಂಗಿಣಿ ಏನು, ಗೋವುಗೇನು, ಗೋಪಾಲ ಭಗವಂತ ಅಂತೇಳಿ. ಅದೇ ಗೋವು ಅನ್ನುವ ಶಬ್ದ ವೇದ ವಾಕ್ಯ ವೇದಗಳಿಗೂ ಗೋವು ಅಂತ, ಗೋವು ಅನ್ನುವ ಶಬ್ದ ವೇದಗಳನ್ನ ಹೇಳುತ್ತೆ. ಇಲ್ಲಿ ಶೃಂಗಿಣಿ ಅಂತ ಹೇಳಿದ್ರೆ ವೇದ ಪ್ರತಿಪಾದ್ಯನಾದವನು ಅಂತೇಳಿ. ಅದರಿಂದ ಶೃಂಗಿಣಿ ವಿಜಯ ವಿಠಲ, ವೇದಗಳಲ್ಲಿ ನಿನ್ನನ್ನು ಈ ಬಿಂಬರೂಪನಾದ ನಿನ್ನ ವಿಚಾರಗಳನ್ನು ಎಲ್ಲ ತಿಳಿಸಿದ್ದಾರೆ, ಆ ವೇದ ಪ್ರತಿಪಾದ್ಯನಾದಂತಹ ವಿಜಯ ವಿಠಲ ರೂಪ ಪರಮಾತ್ಮನೇ ನೀನು. ಈ ವಿಧವಾಗಿ ವೇದ ಪ್ರತಿಪಾದ್ಯನಾಗಿರುವಂತಹ ವಿಜಯ ವಿಠಲ, ನನ್ನನ್ನು ಅನುಗ್ರಹ ಮಾಡು, ಕರುಣಿಸು ಅಂತ ಹೇಳಿ ಈ ಭಗವಂತನ ಪ್ರಾರ್ಥನೆಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ, ಎಂದ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಾನು ಕಲಿಸಿದ್ದ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅರ್ಚಿ ಸುಮನವ ನಿತ್ಯ ಅನಾದಿಮೂರ್ತಿ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಹರೇ ಶ್ರೀನಿವಾಸ ಶ್ರೀಕೃಷ್ಣ ಮತ್ತು ಗಾಯನವಾದ ಮನಸ್ಸಿಂದ ಇರುವ ಬುದ್ಧಾತ್ಮನಾವ ಅನುಸೃಷ್ಟೋಹ ಸ್ವಾಮಿ ಇದ್ದ ಸಕಲಂ ಪುರಪ್ನೆ ನಾರಾಯಣ ಸಂಕ್ರಾಂತಿ ಕೃಷ್ಣ ಮತ್ತು